ಆಗೋದಿಲ್ಲ, ಪರ್ಸನಲ್ ಅಂದ್ ಬಿಡ್ತಾನೆ ಹಾಗೆ. ನಂಗೆ ಟೇಬಲ್ ಬಂದಂಗೆ ಪರ್ಸನಲ್ಲಿ ಸೇರೋದು ಅರ್ಥ, ಅದಕ್ಕೆ ಹುಚ್ಚ ಅಂತ ಕರೀತಾನೆ ಪರ್ಸನಲ್. ನನಗೆ ಐ ಡೋಂಟ್ ಲೈಕ್ ಅವಾಗ ಪರ್ಸನಲ್ ಒಬ್ಬ ಅಷ್ಟ ಸೀಸ್ ಸೇರಿರುತ್ತೆ, ಸೇರಿದ ಒಪ್ತಾನ ಅವನು. ಐ ಡೋಂಟ್ ವಾಂಟ್ ಇಟ್ ಅಂತ ಹೇಳಿದ, ಇನ್ನೊಬ್ಬರ ಲೈಕ್ ಇಟ್ ಅಂತ ಹೇಳಿದೆ. ಯಾಕೆ ಅವ್ರಿಗೆ ಅಂತ ಚೇರ್ ಬೇಕಿದೆ, ಇವನಿಗೆ ಬೇಕಿಲ್ಲ ಅಷ್ಟೇ. ಬಟ್ ಚೇರ್ ಅಲ್ಲ ಅಂತ ಕರಿತಾ ಇಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಚೇರ್ ಎಲ್ಲರಿಗೂ ಚೇರಿ ಚೇರೆ, ನನಗೆ ಬೇಕಿಲ್ಲ ಅಂತ ಬೇಕಿದೆ ಅಂತ. ಆದ್ರೆ ಚೇರ್ ಅಂತ ಕರೆಯೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ಡಿಫ್ರೆನ್ಸ್ ಗೊತ್ತಾಯ್ತಾ? ಆ ರೀತಿ ಯೋಚನೆ ಮಾಡಬೇಕು. ಓದ್ರು ಅದೇ ತತ್ವಾಭವರ್ಶನ ತಿಳ್ಕೊಳ್ತೀವಿ. ನೀವು ಸಿದ್ಧಾಂತ ಓದ್ಬೇಕಾದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗುರುದವ್ರು ಏನ್ ಹೇಳ್ತಾರೆ ಹೇಳಿ ಖಂಡನೆ ಮಾಡ್ಬಿಡ್ತಾರೆ. ಅದ್ರ ಓದೇ ತಿಳ್ಕೊಬೇಕಾಗಿಲ್ಲ, ಇಲ್ಲಿ ಓದ್ತಾ ಓದ್ತಾ ಬಂದ್ಬಿಡುತ್ತದೆ. ಟೀಕಾ ಟಿಪ್ಪಣಿ ಇರೋದೇ ಅದಕ್ಕೆ, ಟೀಕಾ ಟಿಪ್ಪಣಿ ಇರೋದು. ಕಂಪ್ಯಾರಿಟಿವ್ ಸ್ಟಡಿ ಮಾಡೋದು ನಮ್ದೇನ ಅಂತಾರಲ್ಲ, ಕಂಪ್ಯಾರಿಟಿವ್ ಸ್ಟಡಿ ಮಾಡೋಕ್ಕೆ ಟೀಕಾ ಟಿಪ್ಪಣಿ ಬರೆದಿದ್ದು. ಅಲ್ಲೋ ಕಂಪೇರ್ ಮಾಡಬೇಕಾದ ಕಾರಣ ಇಲ್ಲ, ಇಲ್ಲೇ ತಿಳ್ಕೊಂಡ್ರೆ ಸಾಕು. ಕೆಲವರು ಇರ್ತಾರೆ ಅನುಭವಿಸಿ ತಿಳ್ಕೊಬೇಕು ಅಂತ ಹೇಳ್ತಾರೆ. ಈ ಕಳತನ ಮಾಡಿಸೋ ಪಾಪರ ಅನುಭವಿಸಿ ಹೋಗಬೇಕಾದ್ರ, ಇನ್ನೊಬ್ರು ಪಾಪರ ನೋಡಿದ್ರೆ ಸಾಕು ಅದಕ್ಕೆ. ಕೆಲವು ಅನುಭವಿಸ್ಬೇಕು. ಪಾಲ್ಡರ್ ಕೂಡ ಸಾಯ್ತಾರಂತೆ, ನಾನು ಕುಡಿದ ನೋಡ್ಬಿಡ್ತೀನಿ ಅಂದ್ರೆ. ಕೆಲವನ್ನ ನೋಡಿ ಅನುಭವಿಸಿ ತಿಳ್ಕೊಬಾರ, ಕೆಲವ್ ಏನ್ ಮಾಡ್ಬೇಕಾದನ ನೋಡಿ ತಿಳ್ಕೊಬೇಕು. ಅರ್ಥ ಆಯ್ತಾ? ಕೆಲವು ನೋಡಿ ತಿಳಿಬೇಕು, ಕೆಲವನ್ನ ಅನುಭವಿಸಿ ತಿಳಿಬೇಕು. ಅದಕ್ಕೆ ಸಿದ್ಧಾಂತ ಸರಿ ಬಂದ ಅನುಭವಿಸಿ ತಿಳಿಬೇಕು. ಕೆಟ್ಟ ಸಿದ್ಧಾಂತ ಅನುಭವಿಸಿ ತಿಳಿಬಾರ್ದು. ಏನಂತ ಅನುಭವಿಸ ನೋಡಿ ತಿಳ್ಕೊಂಡ್ಬಿಟ್ರೆ ಸಾಕು. ಎಷ್ಟೇ ನಮ್ದು ಹಾಳಾಗ್ತಿದ್ದಾರೆ, ಅದಕ್ಕೆ ಹಾಳಾಗ್ಬಾರ್ದು ತಿಳ್ಕೊಂಡ್ರೆ ಸಾಕು. ಕೆಲವು ಜನ ನಮ್ಮ ಜನ ಬಹಳ ಕುಯಿಸ್ತಿ ಮಾಡೋದು ಜಾಸ್ತಿ. ಏನ್ ಮಾಡ್ತಾರೆ? ಬಾಯಿ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾರೆ. ಸ್ಟಡಿದಾಗ ಮಾಡೋಣ. ಕಂಪ್ಯಾರಿಟಿವ್ ಏನ್ ಮಾಡ್ತಾನು? ಫಸ್ಟ್ ಒಂದು ಸಿದ್ಧಾಂತ ಹೋದ್ರೆ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತೇನೆ, ಒಂದು ಸಿದ್ಧಾಂತ ಹೋಗ್ತಾರೆ ಕಂಪ್ಯಾರಿಟಿವ್ ಮಾಡೋದು. ನೀನು ಆಚಾರ್ಯ ಧಿಕಾರ ಎಲ್ಲ ಬರೆದಿದ್ದು, ಆಚಾರ ಭಾಷೆ ಬರೆದಿದ್ದೆಲ್ಲ ಕಂಪ್ಯಾರಿಟಿವ್ ಸ್ಟಡಿದೇ ಹೊರತು ಬೇರೆ. ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಇನ್ನೊಂದು ಮತವನ್ನು ವಿವರಿಸೆ ಮಾಡಿದ್ರೆ ಶಾಸ್ತ್ರ ಬರೆಯೋದಿಲ್ಲ. ಅದಕ್ಕೆ ನಾವು ನಮ್ಮ ಗ್ರಂಥ ಓದ್ತಾ ಎರಡೂ ಗೊತ್ತಾಗ್ಬಿಡುತ್ತೆ. ತೀರಾ ಪ್ರಸ ಬಂದ ರೆಫರ್ ಮಾಡ್ಬೋದು ಅಷ್ಟೇ ಹೊರತು ಅವರ ಹತ್ರ ಕುತ್ಕೊಂಡು ಓದ್ಬೇಕಾದ ಕಾರಣ ಇಲ್ಲ. ಅದಕ್ಕೆ ಪಂಡಿತಾಹ ಅನ್ವಿಚಿಕ್ಯ ಶೋಕಮೋಹೌ ದಂಭಂ ಮಹದುಪಾಶ್ರಯಾತ್ ಯೋಗಾಂತರಾಯಾನ್ ಮೌನೇನ ಹಿಂಸಾಂ ಕಾಮಾದ್ಯ ಹೀ. ಎಷ್ಟೊಳ್ಳೆ ಶ್ಲೋಕಗಳು ಇವೆಲ್ಲ. ಯಾವ್ದನ್ನು ಯಾವ್ದರಿಂದ ಗೆಲ್ಲಬೇಕು ಅಂತ ಹೇಳ್ತಾ ಹೋಗ್ತಾರೆ. ಯಾವ್ದನ್ನು ಇದಕ್ಕೆ ಔಷಧಿ ಯಾವ್ದಂತ ಕೇಳ್ತಾರಲ್ಲ ಹಾಗೆ, ಈ ರೋಗಕ್ಕೆ ಔಷಧಿ, ಈ ರೋಗಕ್ಕೆ ಔಷಧಿ ಅಂತ ಹೇಗೋ, ಕಾಮಕ್ಕೆ ಔಷಧಿ ಏನು, ಕ್ರೋಧಕ್ಕೇನು, ಲೋಭಕ್ಕೇನು, ಭಯಕ್ಕೇನು ಹೇಳಿ, ಈಗ ಶೋಕಮೋಹ ಹೇಗೆ ಗೆಲ್ಲಬೇಕು? ಶೋಕಮೋಹನ ಹೇಗೆ ಗೆಲ್ಲಬೇಕು ಅಂದರೆ ಅನ್ವೀಕ್ಷಿಕ್ಯ. ಅನ್ವೀಕ್ಷಿಕ್ಯ ಅಂದರೆ ನ್ಯಾಯ ತರ್ಕ ಅಂದರೆ ಸ್ವಲ್ಪ ಸಾರಾಸಾರ ವಿವೇಕ ಮಾಡಿದಾಗ ಏನಾಗುತ್ತೆ ಅವರಿಗೆ? ಶೋಕಮೋಹ ಹೋಗ್ಬಿಡುತ್ತೆ. ಶೋಕಮೋಹ ಎರಡೂ ಹೋಗಬೇಕಾದ್ರೆ ಅನ್ವೀಕ್ಷಿಕೆ ಅಂದ್ರೆ ಏನು? ವಿಚಾರ, ಸದ್ವಿಚಾರ ಮಾಡ್ತಾ ಹೋದಂತೆ ಹೋಗುತ್ತೆ. ನೋಡಿ, ದೇಹಾಗತ ಅಂತಃಕರಣ ಶೈವ ನಾಣ್ಯಸ್ಯ. ಇವತ್ತೇನು ಶೋಕ ಆಗುತ್ತೆ? ಜಯ ಭರತ ರಾಜ ಗೆದ್ದ ಹಾಗೆ ಒದ್ದು ಬಿಡ್ತೇನೆ ನೋಡೋದು. ರಘುಗಡ ರಾಜ ಒದಿ ನನ್ನ ಗಂಟೆ ಹೋಗುತ್ತೆ ಅಂತ ಹೇಳಿದ. ಈ ಒದಿಯದೆಲ್ಲಿ ನೀನೀಗ? ದೇಹಕ್ಕೆ. ದೇಹ ನಾನಲ್ಲ, ದೇಹ ನಾನಲ್ಲ, ಆದ್ದರಿಂದ ನನಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೆ ವಿಚಾರ ಇತ್ತು ಅವನಿಗೆ. ಶೋಕ ಹೋಯ್ ಹೊಡಿಬಾಡ ಮರಾಯ ಅಂತ ಕೇಳಕ್ಕೆ ಹೋಗಲಿಲ್ಲ. ತಿಳಿತಾ? ಅಲ್ಲಿಗೆ ಹೋದರೆ ಪಿಷ್ಟ ಪೇಷ ಆಗುತ್ತೆ, ನನ್ನ ಗಂಟೆ ಹೋಯ್ತು ಅಂತ ಹೇಳ್ತಾನಲ್ಲ. ನೋಡಿ, ಶೋಕ ಮೋಹವು ದೇಹಗತ ಅಂತಃಕರಣ ಶೈವ. ಮನಸ್ಸಿಗೆ ದೇಹಕ್ಕೆ ದುಃಖವರು ಜೀವಕ್ಕಲ್ಲದು. ನಾಣ್ಯಸ್ಯ ಬಗು ಇರುತ್ತೆ, ಏನಾಗಿದೆ ಮೈ ಮೇಲೆ ಯಾರೋ ಕೆಸರು ಹಾಕಿಬಿಡ್ತಾರೆ, ಓಳೋ ಅಂತ ಅಡ್ತಾ ಇರುತ್ತೆ. ತಾಯಿ ನೋಡ್ತಾಳೆ, ಯಾಕೆ ಅಡ್ತಿ ಬಿಡುತ್ತೆ ಶರ್ಟ್ ಬಿಚ್ಚು ಯಾಕೆ ಹೋಗಿ ಮಗನ ಹಾಕಿಬಿಡ್ತಾರೆ, ಖುಷಿ ಆಗುತ್ತೆ. ಏನು ತಿಳ್ಕೊಂಬಿಡುತ್ತೆ ಮಗು ಅದು ಶರ್ಟ್ಗೆ ತರಗೆ ಗೊಪ್ಪಾಯ್ತು ಅಂತ ತಿಳ್ಕೊಂಬಿಟ್ಟಿತ್ತು. ತೆಗೆದಾಗ ಇಷ್ಟೇ ಸಮಸ್ಯೆ ಗೊತ್ತಾಯ್ತದೆ. ಅದಕ್ಕೆ ಆಮೇಲೆ ನಮ್ಮ ದೇಹಕ್ಕಾಗದು ನಮಗಲ್ಲ, ಅದು ದೇಹ ಬಿಟ್ಟ ತಕ್ಷಣ ಏನಾಯ್ತು ಅದಕ್ಕೀಗ? ಅದೇ ಜೀವ ಲೀಲಿಂಗ್ ಆಗಿಬಿಡ್ತಾರೆ, ಏನು ಆಗೋದಿಲ್ಲ ಅದಕ್ಕೆ. ಆ ಜ್ಞಾನ ಇದ್ದು ಅವನಿಗೆ ದುಃಖ ಆಗೋದಿಲ್ಲ. ಆಗ ನಾಣ್ಯ ಸ್ವತಃ ಚಿದಾನಂದ ಸ್ವರೂಪಸ್ಯ ಅಸಂಭವ. ಸ್ವತಃ ಚಿದಾನಂದ ಸ್ವರೂಪಸ್ಯ ಜೀವಸ್ಯ ಶೋಕಮೋಹ ಸಂಭವ. ಸೇರಿಸ್ಕೋಬೇಕಾದ್ರೆ ಸ್ವತಃ ಚಿದಾನಂದ ಸ್ವರೂಪನಾದ ಜೀವನಿಗೆ ಏನಿಲ್ಲ? ಸ್ವರೂಪದಲ್ಲಿ ಶೋಕ, ಅವನಿಗೆ ಶೋಕ ಇಲ್ಲೇ ಇಲ್ಲ, ಸ್ವರೂಪದಲ್ಲಿ ಮೋಹ ಇಲ್ಲೇ ಇಲ್ಲ. ಅದರಿಂದ ಏನಾಗೋದಿಲ್ಲ, ಅವನಿಗೆ ದುಃಖ ಆಗೋದಿಲ್ಲ. ಒಬ್ಬನೇನಿತ್ತು, ಒಳ್ಳೆ ಒಳ್ಳೆಗಿರೋ ಮನುಷ್ಯ, ಸ್ವಲ್ಪ ಮೈ ಕಪ್ಪತ್ತಿತ್ತು. ಅವನೆಲ್ಲರಿಗೂ ತೋರಿಸ್ತಾ ಇದ್ದಾನೆ ಕಪ್ಪತ್ತಿದ್ದ, ಖುಷಿಯಿಂದ ತೋರಿಸ್ತಾ ಇದ್ದಾನೆ. ಯಾತಕ್ಕೆ ಗೊತ್ತಾ? ತೊಳ್ಕೊಂಡ್ರೆ ಹೋಗುತ್ತೆ ಅಂತ ಗೊತ್ತು ಅವನಿಗೆ, ತಿಳಿತಿಲ್ಲ ತೊಳ್ಕೊಂಡ್ರೆ ಹೋಗುತ್ತೆ ಅಂತ ಗೊತ್ತು. ಅದು ಸುಟ್ಕೊಂಡ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಅದು ಸುಲಭ ಹೋಗೋದಿಲ್ಲ. ಅದು ಕೆಲವೊಮ್ಮೆ ಹೋದರೂ ಕಲೆ ಬಿದ್ದು ಬಿಡುತ್ತೆ. ತಿಳಿತಾ? ಹಸಿಕೊಂಡ ಕೆಲಸ ಮೇಕಪ್ ಹಾಕಿ ಡ್ರಾಮ ಆಗಿ ಮಾಡಲ್ಲ, ಕುಚ್ಚಿನ ವೇಷ ಹಾಕ್ತಾರೆ, ಕಳ್ಳನ ವೇಷ ಹಾಕ್ತಾರೆ, ಭಿಕ್ಷುಕನ ವೇಷ ಹಾಕ್ತಾರೆ, ಅದಕ್ಕೆ ಅವಾರ್ಡ್ ತಗೋತಾರೆ. ಭಿಕ್ಷುಕನ ವೇಷ ಅವಾರ್ಡ್ ತಗೋತಾರೆ. ಅದು ಯಾತಕ್ಕೆ? ಅದರ ಅವಾರ್ಡ್ ತಗೋಬೇಕಾದ್ರೆ ಭಿಕ್ಷುಕ ವೇಷದಲ್ಲಿ ಹೋಗೋದಿಲ್ಲ. ಮತ್ತೆ ಅವಳು ಸೂಟ ಬೂಟ ಹಾಕೊಂಡೇ ಹೋಗ್ತಾರೆ. ಯಾತಕ್ಕೆ? ಇದು ಮಾಡಿದ್ದು ಯಾತಕ್ಕೋಸ್ಕರ? ಅದು ತನಗೆ ಸಂಬಂಧಪಟ್ಟಿದ್ದಲ್ಲ, ಭಿಕ್ಷೆ ಬೇಡಬೇಡಿ ಅಂಥೇಳಿ ಪ್ರೊಪರೇಟರ್ ಭಿಕ್ಷನ್ ಪಾಠ ಮಾಡ್ತಿರ್ತಾರೆ, ಭಿಕ್ಷಾಂದೇಹಿ ಅಂತ ಹೇಳಿಬಿಟ್ಟು. ಯಾಕೆ? ಭಿಕ್ಷುಕ ಹೇಗೆ ನಡ್ಕೋತಾನೆ ತೋರಿಸೋ ಉದ್ದೇಶನೇ ಹೊರತು ತಾನು ಭಿಕ್ಷುಕರಾಗಿಲ್ಲ ಅವನು. ಆ ವಿವೇಕ ಇದ್ದವರಿಗೆ ದುಃಖ ಇಲ್ಲ. ಮೌನೇನ ಹಿಂಸಾಂ ಮತ್ತೆ ಹೇಳ್ತಾರೆ, ದಂಭಂ ಮಹದುಪಾಶ್ರಯ. ನಮ್ಗೆ ಗರ್ಭ ಬರುತ್ತೆ. ದಂಭ ಅಂದರೆ ಜಂಬ, ಭಾರಿ ಜನ ಜಂಬ ಕೊಡೋರು ಇರ್ತಾರೆ. ಅವರು ಉಪಾಧ್ಯಾಯ ಉಪದೇಶ ಹ್ಯಾಂಗ ಮಾಡ್ತಾರೆ, ಬಹದುಪಾಶ್ರಯ ದೊಡ್ಡವರು ಸಂಘ ಮಾಡಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ದೊಡ್ಡವರು ಸಂಘ ಮಾಡಿದ್ರೆ ಏನಾಗುತ್ತೆ, ಅಹಂಕಾರ ಹೋಗ್ಬಿಡುತ್ತೆ, ಸೊಕ್ಕೆಲ್ಲ ಹೋಗ್ಬಿಡುತ್ತೆ ಅಂತೇಳಿ. ಯಾಕೆ ಅವ್ರು ದೊಡ್ಡ ತಾಳ ನೋಡಿದ್ರೆ ಇದಾಗುತ್ತೆ, ಅವ್ರು ಲೆವೆಲ್ಗೆ ಹೋಗ್ತಾವೆ, ಎಲ್ಲ ಭಾರಿ ಕುಳ್ಳ ಅಂತ ಅನಿಸ್ಬಿಡುತ್ತಾರೆ. ಅವ್ನ ಎತ್ತರ ನೋಡಿದಾಗ ತೀರ್ಥಯಾತ್ರೆ ಮಾಡೋ ಉದ್ದೇಶ ಅದೇನೆ, ತುಂಬ ಕಡೆ ಸಂಚಾರ ಮಾಡಿದಾಗ ಎಲ್ಲ ಕೂಪ ಮುಂಡುಕಾಗಿರ್ತಾನೆ, ಮೊದಲು ಎಲ್ಲ ಒಂದು ಬಿಡುತ್ತ ಬರುತ್ತೆ, ಅವ್ನು ನಾಲೆಡ್ಜ್ ಬಿಡುತ್ತ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ದೇಶ ಎಲ್ಲ ಭಾಷೆ ಎಲ್ಲ ನೋಡ್ತಾ ಹೋದಂತೆ ಜ್ಞಾನ ವೃದ್ಧಿ ಆಗುತ್ತೆ. ಅವ್ರಿಗೆ ತಮ್ಮೂರಿನ ಬೆಟ್ಟ ನೋಡಿರ್ತಾರೆ, ಅಬ್ಬಬ್ಬ ಅಂತಿರ್ತಾರೆ, ಹಿಮಾಲಯ ನೋಡಿದ ಮೇಲೆ ಆಮೇಲೆ ಅಂತಾರೆ ಇದೇನು ಅಬ್ಬಬ್ಬ ಅನಿಸೋದಿಲ್ಲ ಅವನಿಗೆ, ಮೇಲಿನ ನೋಡಿದ್ರೆ ಕೆಳಗಿಂದ ಅವನಿಗೆ ಅಸ್ಟ್ರಾಕ್ಟಿವ್ ಅನಿಸೋದಿಲ್ಲ. ಆದಷ್ಟು ಇದು ತೀರ್ಥಯಾತ್ರೆ ಎಜುಕೇಷನ್ ಟೂರ್ ಇದ್ದ ಹಾಗದು, ತೀರ್ಥಯಾತ್ರೆಯಿಂದ ಏನು ಎಜುಕೇಷನಲ್ ಟೂರ್ ಅಷ್ಟೇ. ಆ ರೀತಿ ಮಾಡಿ ಇಂಜಿನಿಯರಿಂಗ್ ಮೆಡಿಕಲ್ ಕರ್ಕೊಂಡೋಗ್ತಾರೆ, ಇಂಜಿನಿಯರಿಂಗ್ನೆಲ್ಲ ಸಿವಿಲ್ ಹೋಗ್ತಾರೆ, ಡ್ಯಾಮ್ಗೆಲ್ಲ ಕರ್ಕೊಂಡೋಗ್ತಾರೆ. ಯಾಕೆ ಎಲ್ಲ ನೋಡಿದ ಮೇಲೆ ಅವ್ರು ಪ್ರಾಕ್ಟಿಕಲಿ ಅರ್ಥ ಆಗುತ್ತೆ. ಅದ್ರ ಇವ್ರು ಮೆಕ್ಯಾನಿಕಲ್ ಇದ್ದಾಗ ಲ್ಯಾಬ್ಲೆಟ್ ಇದಕ್ಕೆ ಫ್ಯಾಕ್ಟ್ರಿ ಕರ್ಕೊಂಡೋಗ್ತಾರೆ, ಅದು ನೋಡಲಿ ಅಂತ ಹೇಳ್ಬಿಟ್ಟು. ತೀರ್ಥಯಾತ್ರೆ ಹಾಗೆ ದೇವ್ರ ಪೂಜೆ ಸಾಯಿರ ನೋಡಿರ್ತಾನೆ, ಆ ಶ್ರೀರಂಗಕ್ಕೆ ಹೋಗ್ತಾನೆ, ಗುಡುಪಿಗೆ ಹೋಗ್ತಾರೆ, ಬದರಿಗೆ ಹೋಗ್ತಾರೆ, ಆಗ ದೇವರು ಮತ್ತಿತ್ತ ಅರ್ಥ ಮಾಡೋ ಅನುಕೂಲ ಆಗುತ್ತೆ. ಇಷ್ಟೇ ಎಷ್ಟು ಪೂಜೆ ಮಾಡಿದಾಗ ಅರ್ಥ ಆಗೋದಿಲ್ಲ, ಆ ದೊಡ್ಡ ದೇವ್ರು ನೋಡಿದ್ರೆ ಧ್ಯಾನ ಮಾಡೋಕ್ಕೆ ಸುಲಭ ಆಗುತ್ತೆ. ಇಷ್ಟು ನೋಡಿದಾಗ ಆಗೋದಿಲ್ಲ, ಮನೆಯವರಿಗೆಲ್ಲ ಕಾಣಿಸೋದಿಲ್ಲ ಇಷ್ಟು ಸಣ್ಣ ಮೂರ್ತಿಗಳು. ದೇವಸ್ಥಾನ ದೊಡ್ಡ ಮೂರ್ತಿ ಮಾಡಿರ್ತಾರೆ, ಅದಕ್ಕೆ ಎಲ್ಲರಿಗೆ ತಿಳ್ಕೊಳ್ಳೋಕೆ ಅನುಕೂಲವಾಗಿದೆ, ಅಭಿಷೇಕ ಎಲ್ಲ ನೋಡಕ್ಕೆ ಬರುತ್ತಾರೆ. ಅದರಿಂದ ಅವ್ನು ಪೂಜೆ ಕಾಲ್ಪ ತಿಳಿಯುತ್ತೆ ಸರಿಯಾಗಿ, ಆ ಉದ್ದೇಶ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಂಪ್ಲಿಫೈ ಮಾಡಿದ್ರೆ ಹಾಗಾಗಿ ಚಿಕ್ಕದಾಗಿದ್ದು ದೊಡ್ಡದಾಗಿ ಮಾಡಿದರೆ ಹಾಗೆ ಕ್ಲಿಯರಾಗಿ ಕಾಣುತ್ತೋ, ಆ ರೀತಿಯಲ್ಲಿ ದೇವಸ್ಥಾನದ ಪ್ರತಿಭೆಗಳ ಲಕ್ಷಣ ಸರಿಯಾಗಿದ್ದರೆ ಧ್ಯಾನ ಮಾಡಿ ಶ್ರೀರಂಗನಾಥ ಮನೆಗಿರೋ ದೃಶ್ಯ ನೋಡಿಬಿಟ್ರೆ ಏನು ಆಶ್ಚರ್ಯ ಆಗುತ್ತೆ. ಶ್ರೀನಿವಾಸ ನಿಂತಿರೋದು ನೋಡಿಬಿಟ್ರೆ ಒಂದು ಸೆಕೆಂಡ್ ನೋಡ್ಲಿಕ್ಕೆ ಜನ ಗಂಟೆಗಟ್ಟಲೆ ಕಾಯ್ತಿರ್ತಾರೆ, ನೂರಾರು ರೂಪಾಯಿ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಕಾಯ್ತಿರ್ತಾರೆ. ಅದಕ್ಕೆ ಆ ಮನುಷ್ಯ ಯಾರು ನಿಲ್ಲಕ್ಕೆ ಬರೋದಿಲ್ಲ, ಮನುಷ್ಯ ಎಷ್ಟು ಅಲಂಕಾರ ಮಾಡಿಕೊಂಡು ಯಾರು ನೋಡ ಒಂದು ಬಂಧು ಬಾಂಧವ್ ನೋಡ್ಬೇಕು, ಅವ್ರದ್ದು ಉಳಿದವರು ಆ ಕಡೆ ಹೋಗ್ಬಿಡ್ತಾರೆ. ಆ ಕಡೆ ಶ್ರೀನಿವಾಸ ನೋಡ್ಬೇಕಾದ್ರೆ ಎಲ್ಲ ಜನ ಆ ಒಂದು ಕ್ಷಣದಲ್ಲಿರೋ ಒಂದು ಎಂಥ ಮೆಜೆಸ್ಟಿಕ್ ಸ್ಟ್ಯಾಂಡಿಂಗ್ ಅದು, ಎಂಥ ಮ್ಯಾಗ್ನಾನಿಮಸ್ ಪರ್ಸನಾಲಿಟಿ ಅಂತೀವಲ್ಲ, ಅದನ್ನ ನೋಡಿಬಿಟ್ರೆ ಹಬ್ಬ ಅನಿಸುತ್ತೆ ದೇವರು. ಅದೆಲ್ಲ ತಿಳ್ಕೊಂಡಾಗ ಆ ತೀರ್ಥಯಾತ್ರೆ ಪರ್ಪಸ್ ಸರ್ವ್ ಆಗೋದು. ಅದೇ ರೀತಿ ಮಹದು ದೊಡ್ಡವರು ಸಂಘ ಮಾಡಿದರೆ ಮಹತ್ ಸೇವಾಂ ದ್ವಾರ ಬಾಹುರು ವಿಮುಕ್ತೇಹೆ ಅವಾಗ ಹೋಗ್ಬಿಡುತ್ತೆ. ರೋಗನಲ್ಲಿ ಭಾರಿ ಅಹಂಕಾರ ಇತ್ತು, ಮೇಲೆಕೊಂಡು ಹೋಗ್ತಾ ಬರ್ತಾ ನೋಡ್ದ, ಆಮೇಲೆ ಭಾರಿ ವಿನೀತನ ಆಗಿಬಿಟ್ಟ, ಅಯ್ಯೋ ಎಂಥ ತಪ್ಪಾಡ್ತಿದ್ದೆ ಅಂತೇಳಿ ಜ್ಞಾನ ಪಡ್ಕೊಂಡು ಹೋಗ್ಬಿಟ್ಟ ವಾಪಸ್. ಯೋಗಾಂತರಾಯಾನ್ ಅದ್ಭುತ ಅಹಂಕಾರದ ರಾಜ, ನೀನು ಭೃತ್ಯ ಸರಿಯಾಗಿ ಹೊರತೀವಿಲ್ಲ, ಬಾಯಿ ಬಂದ ಬೈದಿದ್ದ, ಆಮೇಲೆ ಆತನೇ ಗುರು ಮಾಡ್ಕೊಂಡು ಹೋಗ್ಬಿಟ್ಟ ಕೊನೆಗೆ. ಯೋಗಾಂತರಾಯಾನ್ ಮೌನೀನ, ಯೋಗ ಮಾಡಕ್ಕೆ ಹೋಗ್ತೇವೆ, ಅಂತರಾಯ ಅಂದ್ರೆ ವಿಘ್ನ, ಯೋಗಾಚರಣೆ ಭಾರಿ ವಿಘ್ನ ಬರುತ್ತೆ. ಅಷ್ಟು ಏನ್ ಮಾಡ್ಬೇಕಾಗ, ಮೌನೇನ ಸುಮ್ಮನೆ ಅರ್ಥ ಸುಮ್ಮನೆ ಕುತ್ಕೊಂಡು ಹೋಗುತ್ತೆ ಅಂತ ಅರ್ಥ, ಸುಮ್ಮನೆ ಕುತ್ಕೊಂಡು ಹೋಗೋದಿಲ್ಲ, ಮೌನ ಅಂದ್ರೆ ಮನನ ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ ಮೌನಂ ಮನನಂ, ಮನನ ಮಾಡಿದಾಗ ಆ ವಿಘ್ನಗಳೆಲ್ಲ ಗೆದ್ದು ದಾಟಿ ಬಿಡಬಹುದು ನಾವು. ಇವಾಗ ಕಾರ್ನಿಗೆ ಗೆಟ್ಟು ನಿಂತು ಬಿಡುತ್ತೆ, ಸುಮ್ಮನೆ ಯೋಚನೆ ಮಾಡಿಕೊಡ ಕಣ್ಣು ವಿನಯ ಮಾಡ್ತಾರೆ, ಮೆಕ್ಯಾನಿಕ್ ಇಮಿಡಿಯೇಟ್ಲಿ ಸರ್ಚ್ ಮಾಡ್ತಾನೆ, ಪ್ರಾಬ್ಲಮ್ ಹುಡುಕೋದು ಸಾಲ್ವ್ ಮಾಡಿಬಿಡ್ತಾನೆ. ಅಳ್ತಾ ಕುತ್ಕೊಂಡು ಎಷ್ಟೊತ್ತು ಅಳ್ತಾರೆ ಸ್ಟಾರ್ಟ್ ಆಗುತ್ತೆ. ಅದು ಶೋಕ ಪರಿಹಾರ ಅಲ್ಲ, ಏನು ಪರಿಹಾರ, ಅದಕ್ಕೆ ಜ್ಞಾನ ಪರಿಹಾರ. ಅದಕ್ಕೆ ಯೋಗಾಂತರಾಯಾನ್ ಮೌನೇನ, ಮನನ ಮಾಡ್ತಾ ಮಾಡ್ತಾ ಅಂತಾಗುತ್ತೆ. ಯಾರು ಲಾಕರ್ ಓಪನ್ ಮಾಡೋ ಕರೀತಾರೆ, ಅವ್ನು ನೋಡ್ತಾನೆ, ಸುಮ್ಮನೆ ಇಲ್ಲ ಕೀ ತೆಗೆಯೋದಿಲ್ಲ, ಫಸ್ಟ್ ಏನು ಮಾಡ್ತಾನೆ ಅವನು ಒಂದ್ಸತ್ತು ನೋಡ್ತಾನೆ, ಮಾತಾಡ್ಸಿ ಸುಮ್ಮನೆ ಇರಿ ಸುಮ್ಮನೆ ಇರಿ ಅಂತಾರೆ, ನೋಡ್ತಾನೆ ಕರೆಕ್ಟ್ ಕೀ ತೆಗೆದಿರ್ತಾನೆ. ಅದು ಸುಮ್ಮನೆ ಕೂತಾಗ ಏನು ಮಾಡ್ತಾನೆ ಅವನೀಗ ಯೋಚನೆ ಮಾಡ್ತಾನೆ. ಯೋಗಕ್ಕೆ ಯಾಕೆ ವಿಘ್ನ ಬಂತು ಅಂತ ಯೋಚನೆ ಮಾಡಿದರೆ ಪರಿಹಾರ ಸಿಕ್ಬಿಡುತ್ತೆ. ಹಿಂಸಾಂ ಕಾಮಾದ್ಯ ಅನೀಹಯ, ಹಿಂಸೆಯನ್ನು ಗೆಲ್ಲಬೇಕು ಮನುಷ್ಯ. ಯಾಕೆ ಕಾಮಾದಿ ಅನೀಹಯ, ಯಾವಾಗ ನಾವು ಅಪೇಕ್ಷೆ ಬಿಟ್ಟು ಬಿಡ್ತೇವೆ ಹಿಂಸೆ ಮಾಡೋ ಸ್ವಭಾವ ಹೊರಟೋಗುತ್ತೆ. ನಮಗಾದ್ರೆ ಬೇಕು ಅಂತ ಅನಿಸ್ತಾಗ ಇನ್ನೊಬ್ಬರು ಬಂದ ಅವನೇ ನಮಗೆ ಗಲಾಟೆ ಶುರುವಾಗುತ್ತೆ. ನೋಡಿ ಇನ್ಯಾವಾಗಲ್ಲ, ಯಾರು ಸುಮ್ಮನೆ ಏನೋ ಮಾಡೋಕ್ಕೂ ಒಳಗಡೆ ಸತ್ತೋಗಿದ್ದಾರೆ, ಏನೋ ಮಾಡೋಕ್ಕೆ ಗಲಾಟೆ ಮಾಡಿ ಸಾಯ್ತಾರಲ್ಲ ಅದೆಲ್ಲ ತಪ್ಪು ಬಿಡುತ್ತೆ. ಶೋಕ ಮೋಹೌ ದೇಹಗತ ಅಂತಃಕರಣಸ್ಯೈವ ನಾನ್ಯಸ್ಯ ಅನ್ವೀಕ್ಷಿಕ್ಯ ಅನುಕೂಲ ತರ್ಕೋಪೇತ ವ್ಯಾಪ್ತಿ ಜ್ಞಾನೇನ, ತರ್ಕ ಅಂತ ಅರ್ಥ ಅದಕ್ಕೆ, ತರ್ಕಕ್ಕೆ ಇಲ್ಲಿ ವ್ಯಾಪ್ತಿ ಅಂತ ಅರ್ಥ. ಎಂಥ ವ್ಯಾಪ್ತಿ ಅಂದರೆ ಅನುಕೂಲ ತರ್ಕೋಪೇತ ವ್ಯಾಪ್ತಿ ಜ್ಞಾನೇನ. ಮತ್ತು ಉದಾಹರಣೆಗೆ ಆ ದೇಹ ಶುಪಾಸೆ ಮಾಡಬೇಕಾಗಿತ್ತು, ಯಾರು ಮಾಡಬೇಡಿ ಅಂತ ಹೇಳಿದರು, ಯೋಚನೆ ಮಾಡಿದ, ಮಾಡಿದರೆ ಏನು ಬಿಟ್ಟರೆ ಏನು ಸಾರಾಸಾರ ವಿವೇಕ ನೋಡಿಕೊಂಡ, ಮಾಡಿದರೆ ಏನಾಯ್ತಪ್ಪ ನಿಮಗೆ, ದೇವರು ತಿಂದರು ಏನೂ ಇಲ್ಲೇ ಇಲ್ಲ, ಅಕಸ್ಮಾತ್ ಮಾಡಿದೆ ಅಂತ ತಿಳ್ಕೊಂಬೋಣ. ಒಂದು ಊಟ ಮಿಸ್ ಆಯ್ತು ಅಷ್ಟೇ, ಇನ್ನೇನು ಆಗಲಿಲ್ಲ, ಒಂದು ದಿವಸ ಊಟ ಇಲ್ಲ. ಅಕಸ್ಮಾತ್ ದೇವರದಿದ್ದು ಧರ್ಮ ಇದ್ದು ಬಿಟ್ಟಿದ್ರೆ ನೀನು ತಿಂದರೆ ಬರೋ ಶಕ್ತಿ ಇಷ್ಟು, ಸಿಗೋ ಶಿಕ್ಷೆ ಅಷ್ಟು. ಅವಾಗ ಏನಾಗುತ್ತಾಗ ಸದ್ಯ ಮಾಡಿಬಿಟ್ರೆ ಸಾಕು. ನಾಸ್ತಿಕನಾದವನು ಕೂಡ ಏನು ಮಾಡ್ತಾನೆ, ಟು ಬಿ ಆನ್ ದಿ ಸೇಫರ್ ಸೈಡ್, ಏನು ಮಾಡ್ಬೇಕು ಯಾವಾಗಲೂ ಏಕಾಶಿ ಉಪವಾಸ ಮಾಡಿಬಿಡೋದು ಒಳ್ಳೇದು. ಅಕಸ್ಮಾತ್ ಒಂದು ಮಾಡಲೇಬೇಕು ಅಂಬ ವಿಷಯ ಸತ್ಯ ಆಗಿಬಿಟ್ರೆ ಅದ್ರಲ್ಲಿ ಭಾರಿ ಅಪಾಯ ಇದೆ. ಆದರೆ ಅಕಸ್ಮಾತ್ ರಿಪೇರಿ ಆಮೇಲೆ ಮಾಡ್ಕೊಳಕ್ ಬರಲ್ಲ, ಚೇಂಜ್ ಮಾಡ್ಕೊಳಕ್ ಬರೋದಿಲ್ಲ. ಅದಕ್ಕೆ ಸಾವಕಾಶ ನಿರವಕಾಶ ಅಂತ ಇರುತ್ತೆ, ಅದೆಲ್ಲ ಎಲ್ಲೂ ಗೊತ್ತಾಗೋದು ಮೌನ ವಿಚಾರ ಮಾಡಿದ ತಿಳಿಯಿತು. ಹಿಂಸಾಂ ಕಾಮಾದಿ ಅನಿಹಯ ಆತ್ಮನಿ ಅವಿದ್ಯಮಾನ ಮಹಿಮಾರೋಪೋ ದಂಭಃ. ಅಷ್ಟೇ ಗೀತಾ ಭಾಷೆಯಲ್ಲಿ ಬರೋದು ಅರ್ಥ. ದಂಭ ಅಂದ್ರೇನು? ಆತ್ಮನಿ ಅವಿದ್ಯಮಾನ ಮಹಿಮಾರೋಪ ತನ್ನಲ್ಲಿ ಏನು ಹಿರಿಮೆ ಇಲ್ಲ ಅದು ಇದೇನು ತಿಳ್ಕೊಳ್ಳೋದು. ಆಚಾರ್ಯ ಕೊಟ್ಟರು ಬರ್ತಿದೆ, ಜ್ಞಾತ್ವಾಪಿ ಸ್ವಾತ್ಮನೋ ಅಲ್ಪತ್ವಂ ಮಹತ್ವ ಪ್ರದರ್ಶನಂ ದಂಭಃ. ತನ್ನಲ್ಲಿ ಗುಣ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾಲ್ಕನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಶೋ ತೋರಿಸ್ತಾರೆ. ಆ ಬುದ್ಧಿ ಹೋಗಿಬಿಡ್ಬೇಕು. ದೊಡ್ಡವನು ಅದೇ ಅವನು ಕೋಟ್ಯಾಧೀಶರೇ ಸಿಂಪಲ್ ಆಗಿದ್ದಾನೆ, ಲಕ್ಷಾಧೀಶರೇ ಹಳೆ ಬಾರಾಗಿದ್ದ ಗತಿ ಏನು ಅನ್ಕೊಂಡು ಬಿಟ್ಬಿಡ್ತಾರೆ. ಆ ಒಂದು ವಿನಯ ವಿವೇಕ ಬರಬೇಕಾದ್ರೆ ದೊಡ್ಡವ್ರು ನೋಡ್ಬೇಕು ಅವನು. ಮಹತಾಂ ಪ್ರಾವಣ್ಯ ದಿಗುಪಕರಣ, ಅವರೇನು ಮಾಡಿದ್ರು ಜನಗಳೆಲ್ಲ ಶುಕಾಚಾರ್ಯ ನೋಡಿದ್ರು, ಅವ್ರ ಬಟ್ಟೆ ಇಲ್ಲ ಇದಿಲ್ಲ ದಿಗಂಬರ್ ಬರ್ತಾರೆ, ಅವ್ರು ಚಿಕ್ಕ ವಯಸ್ಸು ಬೇರೆ ನೋಡೋದಕ್ಕೆ. ಅವ್ರು ಜರ ಅಂತ ಯಾರೋ ತಿಳ್ಕೊಂಡ್ಬಿಟ್ರು, ಹಿಂದೆ ನಡ್ಸ್ಕೊಂಡು ಬಂದರು. ಅಷ್ಟೊತ್ತಿಗೆ ಬರಿಷ್ಠ ರಾಜ ಬಂದ, ನಮಸ್ಕಾರ ಮಾಡಿದ, ಕೈ ಹಿಡ್ಕೊಂಡು ಎಲ್ಲ ಓಡೋಗ್ಬಿಟ್ರು. ಎಲ್ಲ ತಕ್ಷಣ ಏನು ತಿಳ್ಕೊಂಡಿದ್ರು ಇರಲಿಲ್ಲ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡ್ರು. ಯಾವಾಗ ಮಹಾದೂಪ ವರಿಷ್ಠದ ರಾಜನಂತ ರಾಜ ಬಂದು ಕಾಲಿಗೆ ಬಿದ್ದ, ಆ ಮಹಿಮೆ ಅರ್ಥ ಆಯ್ತು ಅವ್ರಿಗೆ. ತಾವು ದೊಡ್ಡವರ ಹತ್ರ ಹೊಡಿಲಕ್ಕೆ ಹೋಗಿದ್ರಲ್ಲ, ಈ ತಾವು ಎಂಥ ತಪ್ಪು ಮಾಡ್ತೇವೆ ಅಂತ ಪಲಾಯನ ಮಾಡುತ್ತಾ. ದೊಡ್ಡವರಿಂದ ಆದೃತರಾದವ್ರು ಜೈತ್ರಿತ್ರ ಬಾರಿ ದೊಡ್ಡವ್ರ ಹತ್ರ ಪುಸ್ತಕ ಓದಿ ಎಷ್ಟು ಜನ ಗೊತ್ತಿರ್ತದೆ, ಸುಧಾವಧಿ ತಿಳ್ಕೊಂಬೋದಿಲ್ಲ. ರಾಯರಂತವ್ರು ನಮಸ್ಕಾರ ಮಾಡ್ತಾರೆ, ವ್ಯಾಸರಾಯರು ನಮಸ್ಕಾರ ಮಾಡ್ತಾರೆ ಅಂತ ಹೇಳಿದಾಗ ಏನರ್ಥ ಆಗ, ಓ ಜೈತ್ರಿತ್ರ ಬಾರಿ ದೊಡ್ಡವರು, ಸಿಂಪಲ್. ಅದಕ್ಕೆ ದೊಡ್ಡವರು ಆಶ್ಚರ್ಯ ಮಾಡಿದಂತೆ ನಮಗೆ ದೊಡ್ಡವ್ರ ಬಗ್ಗೆ ಜ್ಞಾನ ಬಂದು ನಮ್ಮ ಅಹಂಕಾರ ಹೋಗಿಬಿಡುತ್ತದೆ. ಆತ್ಮಸ್ತುತಿ ಲಜ್ಜಿತಾನಾಂ ಪುರುಷಾನಾಂ ನಿರಂತರ ನಿಷೇವಯ ಸದ್ಗುಣಾಭ್ಯಾಸ ಲಕ್ಷಣಯ. ತಮ್ಮ ಸ್ತುತಿಯನ್ನು ದೊಡ್ಡವರೇ ಇಷ್ಟಪಡೋದಿಲ್ಲ ಅಂದಮೇಲೆ ನಾವು ಆತ್ಮಪ್ರಶ್ನೆ ಮಾಡಿಕೊಳ್ಳೋ ತಪ್ಪು ಅಂತ ಗೊತ್ತಾಗಿಬಿಟ್ರೆ ಜ್ಞಾನ ಬರುತ್ತೆ. ಕೃಪಯಾ ಭೂತಜಂ ದುಃಖಂ, ಜನ ದುಃಖ ಪಡ್ತಿರ್ತಾರೆ ಪ್ರಾಣಿಗಳು, ಏನು ಮಾಡ್ಬೇಕು, ಅದನ್ನು ಕೃಪೆಯಿಂದ ಗೆಲ್ಲಬೇಕು, ಕರುಣೆ ತೋರಿಸ್ಬೇಕು. ಅಷ್ಟು ಏನಾಗುತ್ತೆ ಅವರಿಗೆ, ಆ ದುಃಖ ಪರಿಹಾರ ಆಗುತ್ತೆ. ದೊಡ್ಡವರು ಸಣ್ಣವರು ದುಃಖ ಪರಿಹಾರ ಮಾಡಬೇಕಾದ್ರೆ, ನೊಂದವರು ದುಃಖ ಪರಿಹಾರ ಮಾಡಬೇಕಾದ್ರೆ ಏನು ತೋರಿಸ್ಬೇಕು ಅವರಿಗೆ, ಕೃಪೆ ತೋರಿಸ್ಬೇಕು. ದುಃಖ ದೈವಂ ಜಹ್ಯಾತ್ ಸಮಾಧಿನ, ದೈವಂ ಜಹ್ಯಾತ್, ನಮ್ಮ ಅದೃಷ್ಟವನ್ನು ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗಿಬಿಟ್ರೆ ಎಂಥ ಕೆಟ್ಟ ವಿಷಯಗಳು ಸರಿ ಹೋಗಿಬಿಡುತ್ತೆ ಅಂತ ಅರ್ಥ. ಜಯದಿತ್ಯನ್ಮಯ ಜಹ್ಯಾ ಸಮಾಧಿನ ಆತ್ಮಜಂ ಯೋಗ ವೀರ್ಯೇಣ ನಿದ್ರಾಂ ಸತ್ವ ನಿಷೇವಯ. ಭೌತಿಕ ಎಸ್ಸೈ ದೇವತಾಯೈ ಹವಿರ್ಗೃಹೀತಂ ಸ್ಯಾತ್ ತಾಂ ಧ್ಯಾಯೇತ್ ವಶತ್ಕರಿಷ್ಯನ್ ಕಾರೀರ್ಯಾ ಯಜೇತ ವೃಷ್ಟಿಕಾಮಃ ಇತಿ ಶ್ರುತೇ. ದೈವಾತ್, ಈ ದೈವಿಕವಾದಂಥದ್ದೇನಾದರೂ ಬಂದರೆ, ನಮಗೆ ಆಪತ್ತುಗಳು ಬಂದರೆ ಸಮಾಧಿಯಿಂದ ಅಂದರೆ ತದಕ ವಿವಿಧ ಇಂದ್ರಾದಿ ದೇವತಾ ಧ್ಯಾನೇನ, ರೆಲೆವೆಂಟ್ ದೇವತೆಗಳಿರ್ತಾರೆ, ಅವ್ರು ಧ್ಯಾನ ಮಾಡಿ ಸರಿ ಹೋಗ್ಬಿಡುತ್ತೆ. ರಾಹು ಗ್ರಹ ಪೀಡೆ ಇದೆ, ಈ ಒಂದು ಸಾಧನೆ ಮಾಡೋ ಹೋಗುತ್ತೆ. ಶನೇಶ್ವರನ ಪೀಡೆ ಇದೆ, ಹೀಗೆ ಮಾಡೋ ಹೋಗುತ್ತೆ. ಆದಿದೈವಿಕ ತಾಪಗಳನ್ನು ಸಂಬಂಧಪಟ್ಟಂಥ ಮಂತ್ರ ಯಜ್ಞ ಜಪ ಹೋಮಗಳಿಂದ ಗೆಲ್ಲಬೇಕು ಅಂತ ಹೇಳಿದರು. ಆತ್ಮಜಂ ಯೋಗ ವೀರ್ಯೇಣ ಆತ್ಮ ಅನಾವೃಷ್ಟಿಯಾದಿ ದುಃಖಂ ಜಹ್ಯಾತ್, ಅನಾವೃಷ್ಟಿ ಮೊದಲಾದವರಿಗೆ ಕಾರ್ಯರಿಯಾಗ ಮಾಡಿದರೆ ಹೋಗುತ್ತೆ. ಆ ರೀತಿ ಕ್ಷೀರಸಾಗರ ತರಂಗ ಸೀಕಾರಾಪ್ಲುತ ಶ್ರೀ ನಾರಾಯಣ ಧ್ಯಾನೇನವಾ. ಅಥವಾ ಒಂದೇ ಉತ್ತರ, ಸಮಾಧಿ ಅಂದರೆ ನಾರಾಯಣನ ಧ್ಯಾನ. ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದರಿಂದ ಹೋಗುತ್ತೆ ನಿಮಗೆ, ಆಚಾರ್ಯ ಬರೀತಾರಲ್ಲ, ಕಿಂತಶ್ಚ ತೀರ್ಥೈ ಸ್ನಾನೈ ಜಪೈ ಅಂತ ಹೇಳ್ತಾ, ಯೋ ನಿತ್ಯಂ ಧ್ಯಾನತೆ ದೇವಂ ನಾರಾಯಣ ಮನನ್ಯತಿ. ಅದು ತೀರ್ಥಯಾತ್ರೆ ಬೇಡ, ಜಪ ಯಾವ್ಯಾವುದೂ ಬೇಕಿಲ್ಲ, ಸದಾ ದೇವರ ಧ್ಯಾನ ಮಾಡ್ತಾ ಇದ್ರೆ ಅವನು ಎಲ್ಲವೂ ಕಡಿಮೆನೆ, ಹೈಯೆಸ್ಟ್ ಅಂತ ಹೇಳಿಬಿಡ್ತಾ. ಸಮಾಧಿ ಶಬ್ದಕ್ಕೆ ಅದು ಇನ್ನೊಂದು ಅರ್ಥ ಹೇಳಿದರು. ಒಂದು ರಿಲೇ ಸಂಬಂಧಪಟ್ಟಂಥ ಕರೆಸ್ಪಾಂಡಿಂಗ್ ದೇವತೆ, ಇನ್ನೊಂದು ಸರ್ವೋತ್ತಮ ಶ್ರೀ ಹಿರಿಯ ದೇವತೆ, ಸಕಲ ಗ್ರಹ ನೀನೇ ಸರಸಿ ಜಾಕ್ಷ ಅಂತ ನಂಬಿದ್ರು ಆಯಿತು. ಆತ್ಮಜಂ ಆಧ್ಯಾತ್ಮಿಕ, ಆಧ್ಯಾತ್ಮಿಕ ದುಃಖ ಏನು ಮಾಡಬೇಕು ಅಂದರೆ, ಯೋಗ ವೀರ್ಯೇನ ಅಷ್ಟಾಂಗ ಸಾಮರ್ಥ್ಯನ ಪವನ ವಶೀಕರಣೇನ ಇತ್ಯರ್ಥ. ಪವನ ವಶೀಕರಣ ಅಂದ್ರೇನು, ಪ್ರಾಣಾಯಾಮ, ಪ್ರಾಣಾಯಾಮಾದಿಗಳನ್ನು ಮಾಡಿ ಮನಸ್ಸಿನ ದುಃಖ ಗೆಲ್ಲಬಹುದು. ನಿದ್ರಾಂ ಸತ್ವ ನಿಷೇವಯ, ಭಾರಿ ನಿದ್ದೆ ಬರುತ್ತಿರುತ್ತೆ, ಏನು ಮಾಡಬೇಕು ಅವನಿಗೆ, ಯಾವಾಗಲೂ ತುಗುಸ್ತಿರ್ತಾರೆ, ಅವ್ರೇನು ಮಾಡಬೇಕು ಅಂದರೆ, ಸತ್ವ ನಿಷೇವಯ ಸಾತ್ವಿಕ ಪುರುಷ ನಿಷೇವಯ ನಿದ್ರಾಂ ಅಜ್ಞಾನಂ. ನಿದ್ರಕ್ಕೆ ಎರಡು ಅರ್ಥ ಇಲ್ಲಿ, ಒಂದು ಈ ನಿದ್ರೆ, ಇನ್ನೊಂದು ಅಜ್ಞಾನ ನಿದ್ರೆ. ಈ ನಿದ್ರೆ ಯಾವಾಗ ಹೋಗುತ್ತೆ ಅಂದರೆ, ಸಾತ್ವಿಕ ಪದಾರ್ಥ ತಗೊಂಡ್ರೆ ನಿದ್ರೆ ಬರೋದಿಲ್ಲ. ಈ ಬೆಂಡ ಕುಡಿತಾರೆ, ಕುಡಿದು ಬಿದ್ದುಬಿಡ್ತಾರೆ, ಯಾಕೆ ತಾಮಸ. ಆದರೆ ಸಾತ್ವಿಕ ಪದಾರ್ಥ ತಗೊಂಡ್ರೆ ಏನಾಗೋದಿಲ್ಲ, ನಿದ್ರೆ ಬರೋದಿಲ್ಲ. ಇದು ಪೂರ್ತಿ ನಿದ್ದೆ ಬರೋದಿಲ್ಲ ಅಲ್ಲ, ಎಷ್ಟು ಬೇಕೋ ಅಷ್ಟು ಬರುತ್ತೆ. ಇದಾದ ಅದು ಮತ್ತೆ ನಿದ್ದೆ ಬಂದ ಕೌಶಿ ತಗೋಬೇಕಾಗಿಲ್ಲ. ಸಾತ್ವಿಕ ಆಹಾರ ತಗೊಂಡ್ರೆ ಎಷ್ಟು ಬೇಕೋ ಅಷ್ಟು ನಿದ್ರೆ. ಈ ತಾಮಸ ತಗೊಂಡ್ರೆ ಏನಾಗುತ್ತೆ, ಕುಡಿತ ಕುಡಿತ ಮಾಡ್ಕೊಬಿಡ್ತಾರೆ, ಅರ್ಧ ಕುಡಿದಿರ್ತಾರೆ, ಬಿಟ್ಟು ಬಿದ್ದುಬಿಡ್ತಾರೆ. ಹಾಗೆ ಇವರಿಗೆ ಆ ಪ್ರಶ್ನೆ, ಅರ್ಧ ಊಟ ಮಾಡಿ ಮಲಗಾರ ಯಾರೂ ಇಲ್ಲ ಒಳ್ಳೆ ಪಟಗಳಿಗೆ ಹೋದಾಗ. ಸತ್ವ ನಿಷೇವಯ ಸಾತ್ವಿಕ ಪುರುಷ ನಿಷೇವಯ ನಿದ್ರಾಂ ಅಜ್ಞಾನಂ. ಇನ್ನು ಅಜ್ಞಾನ ನಿದ್ರೆ ಯಾವಾಗ ಏನು ಮಾಡಬೇಕಾಗ, ಸತ್ವ ಸಜ್ಜದ ಸಹವಾಸ ಮಾಡಿಬಿಟ್ರೆ ಉಪದೇಶ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ, ಅಜ್ಞಾನ ಹೋಗಿಬಿಡುತ್ತೆ. रजस्तमश्च सत्त्वेन सत्त्वञ्च उपशमेन च एतत् सर्वं गुरो भक्त्या पुरुषो मनसा यजेत् रजस्तमश्च सत्त्वेन रजोगुण केटदु ತಮೋಗುಣ ಕೆಟ್ಟದು ಯಾಕೆ ಗೆಲ್ಲಬೇಕು ಅಂದ್ರೆ ಸತ್ವೇನ ಸತ್ವಗುಣ ಜಾಸ್ತಿ ಬರ್ಕೊಟ್ರೆ ಹೋಗ್ಬಿಡುತ್ತೆ ರಜೋಗುಣ ತಮೋಗುಣ ಅಧ್ಯಾತ್ಮ ಇದೆ ಭಗವದ್ಗೀತೆ ಅದನ್ನೇ ಹೇಳು ಗೊತ್ತಾಯ್ತಾ ರಜೋ ಸತ್ವಗುಣವನ್ನು ಯಾವಾಗ ಬೆಳೆಸ್ಕೋತೇವೆ ತಾಮಸಗುಣ ರಜೋಗುಣ ಕಡಿಮೆ ಆಗುತ್ತೆ ಸಪ್ರೆಸ್ ಆಗ್ತಾವೆ ಇವಾಗ ಸತ್ವಗುಣ ಜಾಸ್ತಿ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕಾಗ ಸಾತ್ವಿಕ ಆಹಾರ ತಗೊಳ್ಳೋದು ಸಕಾಲದಲ್ಲಿ ಆಹಾರ ತಗೊಳ್ಳೋದು ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು ನಿಷಿದ್ಧ ಪದಾರ್ಥ ಬಿಡೋದು ಏಕಾದಶಿ ವ್ರತ ಮಾಡೋದು ಸ್ಪೆಷಲ್ ವ್ರತಗಳೇ ಮಾಡೋದು ಅವೆಲ್ಲ ಮಾಡ್ತಾ ಹೋದಂತೆ ಏನಾಗುತ್ತೆ ಅವ್ರು ಸತ್ವಗುಣ ರಜೋಗುಣ ಸತ್ವಗುಣ ಜಾಸ್ತಿ ರಜೋಗುಣ ತಮಗುಣ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ನಿದ್ರೆ ಬರ್ತಿರ್ಬೇಕು.